ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ,
ಪ್ರೀತಿಯ ಸೋಪಾನವೇ, ಪ್ರೀತಿಗೆ ಪರಿಪೂರ್ಣನೇ, ಪ್ರೀತಿಸುವೆ ನಿನ್ನ ಪ್ರೀತಿಯ ಯೇಸುವೆ, ಆಯುಷ್ಯ ಕಾಲವೆಲ್ಲ ಯೇಸುವೆ, ಪ್ರೀತಿಯ ಸೋಪಾನವೇ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ನಮಸ್ಕಾರ. ನಮ್ಮ ಹಿಂದಿನ ಸಂದೇಶಗಳನ್ನು ನೀವು ಕೇಳುತ್ತಿರುವರೆಂದು ನಾನು ನಂಬಿದ್ದೇನೆ. ನಮ್ಮೆಲ್ಲರ ಒಡೆಯನು, ದೇವರು, ರಕ್ಷಕನು, ಕರ್ತನೂ ಆದ ಯೇಸುವನ್ನು ನಿಮಗೆ ಪರಿಚಯಿಸುತ್ತಿದ್ದೇವೆ. ಆತನಲ್ಲಿ ನಮಗೆ ನೂತನ ಜೀವಿತವನ್ನು ಕೊಡಲು ಆತನು ಇಚ್ಛಿಸುವನಾಗಿದ್ದಾನೆ. ಯೇಸು ಹೇಳಿದ ಒಂದು ಕಥೆಯನ್ನು ಮೊದಲು ನಿಮಗೆ ಹೇಳಲು ಬಯಸುತ್ತೇನೆ. ಅದು ಇಬ್ಬರು ವ್ಯಕ್ತಿಗಳನ್ನು ಕುರಿತದ್ದಾಗಿದೆ. ಒಬ್ಬ ಧಾರ್ಮಿಕ ಗುರು, ಮತ್ತೊಬ್ಬ ಸುಂಕಗಾರ. ಈ ಧಾರ್ಮಿಕ ಗುರುವು ಬಡವರಿಗೆ ದಾನವನ್ನು ಮಾಡುವನಾಗಿದ್ದು ಉಪವಾಸವಿದ್ದು ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ದನು. ಆದರೆ ಬೇರೆ ಧಾರ್ಮಿಕ ಗುರುಗಳು ಬಯಸುವಂತೆ ತನ್ನ ಒಳ್ಳೆಯ ಕಾರ್ಯವನ್ನು ಬೇರೆ ಜನರು ನೋಡಬೇಕೆಂದು ಅಪೇಕ್ಷೆಯುಳ್ಳವನಾಗಿದ್ದನು. ಈ ಸುಂಕದವರು ಆಗಿನ ಕಾಲದಲ್ಲಿ ತಮ್ಮ ದೇಶವನ್ನು ಆಳುತ್ತಿದ್ದ ವಿದೇಶಿ ಸರ್ಕಾರಕ್ಕೆ ಸುಂಕ ವಸೂಲಿ ಮಾಡುವರಾಗಿದ್ದರು. ಇವರು ಯಾವಾಗಲೂ ಜನರಿಂದ ಹೆಚ್ಚು ಸುಂಕ ವಸೂಲಿ ಮಾಡಿ ಆ ಹೆಚ್ಚಿನ ಸುಂಕವನ್ನು ತಮಗೋಸ್ಕರ ಉಪಯೋಗಿಸಿಕೊಳ್ತಾ ಇದ್ರು. ಎಲ್ಲರೂ ಇವರನ್ನು ಮೋಸಗಾರರೆಂದು ಕರೀತಿದ್ರು. ಈಗ ಕಥೆಯನ್ನು ಗಮನಿಟ್ಟು ಕೇಳ್ರಿ. ಈ ಧಾರ್ಮಿಕ ಗುರು ಎದ್ದು ನಿಂತು ತನ್ನನ್ನು ಕುರಿತು ಈ ರೀತಿಯಾಗಿ ಪ್ರಾರ್ಥಿಸಿದ. ದೇವರೇ, ಸೂಲುಕೊಳ್ಳುವರು, ಅನ್ಯಾಯಗಾರರು, ಹಾದರ ಮಾಡುವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸಿದ ಎಲ್ಲಾದರಲ್ಲಿ ಹತ್ತರಲ್ಲೊಂದು ಪಾಲು ಕೊಡುತ್ತೇನೆ ಅಂದನು. ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಯೇಸು ಹೇಳಿದನು, ಆ ಧಾರ್ಮಿಕ ವ್ಯಕ್ತಿಯ ಬದಲಾಗಿ ಈ ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನೂ ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಗುಣಮಟ್ಟವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಯೇಸು ಮಾಡಿದ್ದಾನೆ. ಆತನು ನಮ್ಮ ಹೃದಯವನ್ನು ನೋಡುವನಾಗಿದ್ದಾನೆ, ಹೊರತು ನಮ್ಮ ಪಾಪಗಳನ್ನಲ್ಲ. ಅಥವಾ ನಾವು ಹೇಗೆ ಕಾಣುತ್ತೇವೆ ಅಥವಾ ಹೇಗೆ ಕಾಣಲು ಬಯಸುತ್ತೇವೆ ಎಂದಲ್ಲ. ಆತನು ಪವಿತ್ರನಾದ ದೇವರು. ಆತನಿಂದ ನಾವು ಯಾವುದನ್ನೂ ಬಚ್ಚಿಡಲು ಸಾಧ್ಯವಿಲ್ಲ. ಆದರೆ ತಗ್ಗಿಸಿಕೊಳ್ಳುವವರ ವಿಷಯದಲ್ಲಿ ಆತನು ದಯೆ ತೋರುವನಾಗಿದ್ದಾನೆ. ಮಾತ್ರವಲ್ಲ, ತನ್ನ ಹೃದಯದಲ್ಲಿ ಪಾಪಿ ಅಂದುಕೊಳ್ಳುವುದರ ವಿಷಯದಲ್ಲೂ ಸಹ ದಯೆ ತೋರುವನಾಗಿದ್ದಾನೆ. ಅನೇಕ ಸಾರಿ ನಾವೇ ನಮ್ಮನ್ನು ಕುರಿತು ಪರವಾಗಿಲ್ಲ, ನಾವು ಸರಿಯಾಗೇ ಇದ್ದೇವೆ ಅಂದುಕೊಳ್ಳುತ್ತೇವೆ. ಯಾಕೆಂದರೆ ದೇವರ ಗುಣಮಟ್ಟದ ಪ್ರಮಾಣ ನಾವು ಅರ್ಥ ಮಾಡಿಕೊಂಡಿರುವುದಿಲ್ಲ. ನಾವು ಬೇರೆಯವರಿಗಿಂತ ಪರವಾಗಿಲ್ಲ ಅಂದದರಿಂದ ನಾವು ಒಳ್ಳೆಯವರು ಎಂಬ ಭಾವನೆ. ಜನರು ಒಬ್ಬ ವ್ಯಕ್ತಿ ಯಾರನ್ನಾದರೂ ಕೊಲೆ ಮಾಡಿದರೆ ಅವನನ್ನು ಕೊಲೆಗಾರನೆಂದು ಕರೆಯುತ್ತಾರೆ. ಆದರೆ ದೇವರ ಪ್ರಮಾಣ ಬೇರೆ ರೀತಿಯಾದದ್ದು. ಯೇಸು ಹೇಳಿದ್ದನ್ನು ಕೇಳ್ರಿ. ಕೊಲೆ ಮಾಡಬೇಡ್ರಿ ಎಂದು ಹೇಳಿರುವುದನ್ನು ನೀವು ಕೇಳಿದ್ದೀರಿ, ಯಾಕೆಂದರೆ ಅವನು ತೀರ್ಪಿಗೆ ಒಳಗಾಗುತ್ತಾನೆ. ಆದರೆ ನಾನು ಹೇಳುತ್ತೇನೆ, ಯಾವನಾದರೂ ತನ್ನ ಸಹೋದರನ ಮೇಲೆ ಕೋಪಿಸಿಕೊಂಡರೆ ಅವನು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾನೆ. ಯಾರಾದರೂ ಮತ್ತೊಬ್ಬನನ್ನು ಮೂರ್ಖ ಎಂದರೆ ಅವನು ನರಕಕ್ಕೆ ಪಾತ್ರನಾಗುತ್ತಾನೆ. ವ್ಯಭಿಚಾರ ಮಾಡಬಾರದೆಂದು ಕೇಳಿದ್ದೀರಿ, ಆದರೆ ಯಾವನಾದರೂ ಪರಸ್ತ್ರೀಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಆಗಲೇ ಅವನು ತನ್ನ ಹೃದಯದಲ್ಲಿ ಅವಳೊಂದಿಗೆ ವ್ಯಭಿಚಾರ ಮಾಡಿದಂತಾಯಿತು ಎಂಬುದಾಗಿ. ಪ್ರಿಯರೇ, ಇದೇ ದೇವರ ಗುಣಮಟ್ಟ. ನಾವು ಯಾವ ರೀತಿ ಬೇರೆಯವರಿಗೆ ಕಾಣುತ್ತೇವೆ ಎಂದು ಆತನು ನೋಡದೆ ನಮ್ಮ ಹೃದಯದ ಭಾವನೆಗಳನ್ನು ನೋಡುವನಾಗಿದ್ದಾನೆ. ನಾವು ಒಳ್ಳೆಯವರಂತೆ ನಟಿಸಿ ಬೇರೆಯವರನ್ನು ಮೋಸಗೊಳಿಸಬಹುದು, ಆದರೆ ನಮ್ಮ ಹೃದಯವನ್ನು ಪರೀಕ್ಷಿಸುವ ಈ ಪವಿತ್ರ ದೇವರನ್ನು ಖಂಡಿತವಾಗಿ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಹೇಳಿದ್ದೇನೆಂದರೆ, ಮನುಷ್ಯನ ಬಾಯಿಂದ ಬರುವ ಮಾತುಗಳು ಅವನನ್ನು ಹೊಲೆ ಮಾಡುವುದಿಲ್ಲ, ಆದರೆ ಹೃದಯದಲ್ಲಿ ದುಷ್ಟ ಭಾವನೆಗಳಿದ್ದರೆ ಅದು ಅವನನ್ನು ಹೊಲೆ ಮಾಡುತ್ತದೆ. ನಮ್ಮ ಹೃದಯದಿಂದ ಕೆಟ್ಟ ಆಲೋಚನೆಗಳು, ಕೊಲೆ, ವ್ಯಭಿಚಾರ, ಅಪವಿತ್ರತೆ, ಕಳ್ಳತನ, ಸುಳ್ಳು ಸಾಕ್ಷಿ, ಹೊಲಸು ಮಾತು, ಇವುಗಳು ಒಬ್ಬ ಮನುಷ್ಯನ ಹೊಲೆ ಮಾಡುತ್ತದೆ. ಈಗ ನೀವು ಕೇಳಬಹುದು, ಹಾಗಾದರೆ ಲೋಕದಲ್ಲಿ ಯಾರು ಒಳ್ಳೆಯವರಿದ್ದಾರೆ ಎಂಬುದಾಗಿ. ಎಲ್ಲರಿಗೂ ಕೋಪ ಅಥವಾ ಇನ್ಯಾವುದಾದ್ರೂ ಕೆಟ್ಟ ಆಲೋಚನೆಗಳು ಹೃದಯದಲ್ಲಿ ಇದ್ದೇ ಇರುತ್ತದೆ. ಹಾಗಾದರೆ ಈ ಲೋಕದ ಎಲ್ಲ ಜನರು ಕೆಟ್ಟವರೇ, ಪಾಪಿಗಳೇ ಎಂಬುದಾಗಿ? ಪ್ರಿಯರೇ, ನೀವು ಯೋಚನೆ ಮಾಡಿರುವುದು ಖಂಡಿತ ಸರಿ. ಸತ್ಯವೇದದಲ್ಲಿ ದೇವರು ಹೇಳಿರುವುದನ್ನು ಕೇಳ್ರಿ, ನೀತಿವಂತನು ಯಾರೂ ಇಲ್ಲ, ಒಬ್ಬನೂ ಇಲ್ಲ. ಯಾರೂ ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ ಮತ್ತು ದೇವರನ್ನು ಹುಡುಕಲಿಲ್ಲ. ಎಲ್ಲರೂ ಸಹ ಆತನಿಂದ ದೂರ ಹೋಗಿದ್ದಾರೆ. ಎಲ್ಲರೂ ಅಪ್ರಯೋಜಕರು, ಯಾರೂ ಒಳ್ಳೆಯದನ್ನು ಮಾಡುವರಿಲ್ಲ, ಒಬ್ಬನೂ ಇಲ್ಲ. ನಮ್ಮ ಹೃದಯ ಅಪವಿತ್ರವಾಗಿದ್ದು ನಾವು ಏನೇ ಒಳ್ಳೆಯ ಕಾರ್ಯವನ್ನು ಮಾಡಿದರೂ ಅದು ದೇವರಿಗೆ ಮೆಚ್ಚುಗೆಯಾಗುವುದಿಲ್ಲ. ಹಾಗಾದರೆ ನಾವು ದೇವರ ಮುಂದೆ ಹೇಗೆ ನಿಲ್ಲಲು ಸಾಧ್ಯ? ಪ್ರಿಯರೇ, ನಮ್ಮನ್ನು ಹೇಗೆ ಸಮರ್ಥಿಸಿಕೊಳ್ಳಲಿಕ್ಕೆ ಸಾಧ್ಯ? ದೇವರು ತನ್ನ ಅಪಾರ ಕರುಣೆಯಿಂದ ಒಂದು ಮಾರ್ಗವನ್ನು ಸೂಚಿಸಿದ್ದಾನೆ. ನಿಜವಾಗಲೂ ಇದು ಒಂದೇ ಮಾರ್ಗ. ಪ್ರಿಯರೇ, ನಾವು ಮಾಡುವ ಪುಣ್ಯ ಕ್ರಿಯೆಗಳಿಂದಲ್ಲ, ಆದರೆ ಕ್ರಿಸ್ತನ ಶಿಲುಬೆಯ ಮರಣದ ಮುಖಾಂತರ ಆತನು ನಮ್ಮ ಶಿಕ್ಷೆಯನ್ನು ತಾನು ಅನುಭವಿಸಿದನು. ಪವಿತ್ರ ಗ್ರಂಥವಾದ ಸತ್ಯವೇದ ಹೀಗೆ ಹೇಳುತ್ತದೆ, ದೇವರಿಂದ ಆಗುವ ಆ ನೀತಿ ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾದಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಇದು ನಿಮಗೆ ಅರ್ಥವಾಗುವಂತೆ ಮತ್ತೊಂದು ಸಾರಿ ಹೇಳ್ತೇನೆ. ಪ್ರಿಯರೇ, ಈ ನೀತಿ ನಿರ್ಣಯವು ದೇವರಿಂದ ಬರುವಂಥದ್ದಾಗಿದ್ದು ಯೇಸು ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬರಿಗೆ ನಂಬಿಕೆಯ ಮುಖಾಂತರ ದೊರಕುವಂಥದ್ದಾಗಿದೆ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದ ಹೋಗಿದ್ದಾರೆ. ಆದರೆ ಕ್ರಿಸ್ತ ಯೇಸುವಿನ ಪಾಪ ವಿಮೋಚನೆ ಮುಖಾಂತರ ಎಲ್ಲರೂ ನೀತಿವಂತರೆಂದು ಎಣಿಸಲ್ಪಡುವರು. ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾದಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆಯಿಲ್ಲ ಎಂಬುದೇ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪ ಇಲ್ಲ ಎಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಪ್ರಿಯರೇ, ಈಗ ತಾನೇ ನೀವು ಕೇಳಿದ ಈ ಕಥೆಯಲ್ಲಿ ದೇವರ ಮುಂದೆ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ದೇವರ ಒಪ್ಪಿಗೆಗೆ ಪಾತ್ರನಾಗದ ಆ ಧಾರ್ಮಿಕ ಗುರುವಿನಂತೆ ನೀವಿದ್ದೀರಾ? ಅಥವಾ ತನ್ನನ್ನು ತಾನೇ ತಗ್ಗಿಸಿಕೊಂಡು ಮುರಿದ ಹೃದಯದಿಂದ ದೇವರ ಒಪ್ಪಿಗೆಗೆ ಪಾತ್ರನಾದ ಆ ಸುಂಕದವನಂತಿದ್ದೀರಾ? ಮುರಿದ ಜಜ್ಜಲ್ಪಟ್ಟ ಹೃದಯವನ್ನು ದೇವರು ಎಂದಿಗೂ ತಿರಸ್ಕರಿಸುವುದಿಲ್ಲ. ಪ್ರಿಯರೇ, ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತೆರೆದ ಹೃದಯದೊಂದಿಗೆ ನೀವಿರುವಂತೆಯೇ ಯೇಸುವಿನ ಬಳಿ ಬನ್ನಿರಿ. ನಿಜವಾದ ಮಾನಸಾಂತರ ಹೃದಯದೊಂದಿಗೆ ನಿಮ್ಮ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡಿರಿ. ಯೇಸು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮುಖಾಂತರ ಆತನು ನಿಮ್ಮ ಪಾಪಗಳನ್ನು ತೊಳೆದು ನಿಮ್ಮನ್ನು ಕ್ಷಮಿಸುವನು. ಪ್ರಾರ್ಥಿಸೋಣವೇ? ಪ್ರಿಯ ಯೇಸುವೆ, ನಾನು ಈಗ ನಿನ್ನ ಬಳಿ ಬರುತ್ತೇನೆ. ನನ್ನನ್ನು ಕುರಿತು ನಾನೇ ಒಳ್ಳೆಯವನೆಂದು ತಿಳಿದುಕೊಂಡಿದ್ದೆ. ಬೇರೆಯವರಿಗಿಂತ ನಾನು ಉತ್ತಮನೆಂದು ಭಾವಿಸಿದ್ದೆ. ಆದರೆ ಈ ದಿನ ನಾನು ಮಾಡಿದ ಎಲ್ಲ ಕೆಟ್ಟ ಆಲೋಚನೆಗಳ ನಿಮಿತ್ತ, ಎಲ್ಲ ಕೆಟ್ಟ ಸಂಗತಿಗಳನ್ನು ನೋಡಿದ್ದರ ನಿಮಿತ್ತ, ಎಲ್ಲ ಕೆಟ್ಟ ಮಾತುಗಳನ್ನು ಆಡಿದ್ದರ ನಿಮಿತ್ತ, ಎಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದರ ನಿಮಿತ್ತ ನಾನು ಪಾಪಿ ಎಂದು ತಿಳಿದುಕೊಂಡೆನು. ದಯಮಾಡಿ ನನ್ನನ್ನು ಕ್ಷಮಿಸು. ನನ್ನ ಪಾಪಗಳ ನಿಮಿತ್ತ ನೀನು ಶಿಲುಬೆಯಲ್ಲಿ ಮರಣ ಹೊಂದುವುದರ ಮುಖಾಂತರ ಸುರಿಸಿದ ಅಮೂಲ್ಯ ರಕ್ತದಿಂದ ನನ್ನನ್ನು ಕ್ಷಮಿಸು, ನನ್ನನ್ನು ಸ್ವೀಕರಿಸು. ಆಮೇನ್. ಪ್ರಿಯ ಸ್ನೇಹಿತರೆ, ನೀವು ಮಾಡಿರುವ ಘೋರ ಪಾಪಗಳಿಗೂ ಉಚಿತ ಕ್ಷಮಾದಾನ ಕೊಡುವ ಈ ಯೇಸುವಿನ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ದಯಮಾಡಿ ನಮಗೆ ಪತ್ರ ಬರೆಯಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಸಿರಿ ಅಥವಾ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.